ಪೂಜ್ಯರಾದ ಶ್ರೀ ಶ್ರೀಪಾದರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನ ಮುಂದುವರಿಸ್ತಾ ಇದ್ದೇನೆ. ಆಚಾರ್ಯರ ಗ್ರಂಥಗಳು, ಪ್ರಕರಣಗಳು ಅತಿ ಚಿಕ್ಕ ಗ್ರಂಥಗಳಾದರೂ ಕೂಡ ಅವು ಎಷ್ಟು ಸಮರ್ಥವಾಗಿವೆ ಅಂದರೆ ಕಾಡನ್ನೇ ಭಸ್ಮ ಮಾಡುತ್ತೆ ಅಂತ ಹೇಳುತ್ತಾರೆ. ಈ ಮಾಯಾವಾದ ಮೊದಲಾದ ದುರ್ಮತಗಳ ಎಂಬ ದೊಡ್ಡ ಕಾಡನ್ನ ಸುಟ್ಟು ಬೂದಿ ಮಾಡುತ್ತಾ ಇವೆ. ಹೇಗೆಂದ್ರೆ ಕಿಡಿಗಳದಲ್ಲ, ಕಿಡಿ ಚಿಕ್ಕದಿಂದ ಬಿಟ್ಟರೆ ಗತಿಯನ್ನು ಯೋಚನೆ ಮಾಡಿ, ಚಿಕ್ಕ ಕಿಡಿಗಳು ಬರೀ ಕಿಡಿ ಆರೇ ಹೋಗ್ಬೋದು, ಗಾಳಿ ಹಾಕಿಬಿಟ್ರೆ ಬೆಳೆಸಿರುವಾಗ ಪ್ರಜ್ವಲಿಸಿ ಶುರುವಾಗತ್ತಾಗಿದೆ. ಆದ್ದರಿಂದ ಚಿಕ್ಕ ಕಿಡಿಗಳೇ ಮಾರುತೇನ ತ್ವಯೇ ರಿತಾಹ, ವಾಯುದೇವರಾದ ನೀವು ಬರದಿದ್ದರಿಂದ ಅದರ ವೈಭವನೇ ಬೇರೆ ಅಂತ ಹೇಳುತ್ತಾರೆ. ಇಲ್ಲಿ ಗ್ರಂಥ ವರ್ಣನೆ ಮಾಡ್ತಾ ಮಾಡ್ತಾ ಅದಕ್ಕೆಲ್ಲ ವೇಳೆ ಇಲ್ಲ. ಈಗ ಕೊನೆ ಕೇಳ್ಕೊಂಡಂತೆ, ಸ್ವಾಮಿ ಎಷ್ಟು ಗ್ರಂಥ ಬರೆದಿದ್ದೀರಿ, ತಮ್ಮಿಂದ ಇನ್ನೊಂದು ಗ್ರಂಥ ಬೇಕಾಗಿದೆ ನಮಗೆ, ಅದು ಬರಕೊಟ್ಟೆ ನಾವು ಅಷ್ಟೀಕ ಬರೀತೇವೆ ಅಂತ ಹೇಳುತ್ತಾರೆ. ಗ್ರಂಥೇಭ್ಯ ಏಭ್ಯ ಅಗಾಧೇಭ್ಯ ಯುಕ್ತಯೋನೋ ದುರುದ್ಧರಾಹ ಮನೋ ಮಾಂದ್ಯಾ ತಥೋ ಗ್ರಂಥಂ ವ್ಯಕ್ತ ತರ್ಕತ ತಿಂಕುರು. ಇನ್ನೊಂದು ಗ್ರಂಥವನ್ನು ಬರೀಬೇಕು ತಾವು. ಇನ್ನೆಲ್ಲ ಗ್ರಂಥಗಳಲ್ಲಿ ಯುಕ್ತಿಗಳು ಅಡಗಿಗಿವೆ, ಅದನ್ನೆಲ್ಲ ಹೊರಗೆ ಹಾಕಿ ತಾವೇ ತಿಳಿಸಬೇಕು ನಮಗೆ. ನಾವೇ ತಗೊಳ್ಳೋ ಶಕ್ತಿ ನಮಗಿಲ್ಲ, ನೀವು ನಮಗೆ ಹೇಳಿಕೊಡಬೇಕು, ಇನ್ನೊಂದು ಗ್ರಂಥವನ್ನು ಬರೆಯಬೇಕು ಅಂತ ಹೇಳಿ ದೃಷ್ಟಾಂತ ಕೊಟ್ಟರಂತೆ. ತಾರಕಾರ್ಯರಿ ವಾಮರೈಹಿ, ಇಂದ್ರಾದಿ ದೇವತೆಗಳಿದ್ರು ಕೂಡ ಹೇಗೆ ಷಣ್ಮುಖರ ಅವತಾರವಾಗಬೇಕಾಯಿತೋ ಈ ತಾರಕಾಸುರ ಸಂಹಾರಕ್ಕೆ ಹಾಗೆ ಎಂದು ಪ್ರಾರ್ಥನೆ ಮಾಡಿದಾಗ ಆಚಾರ್ಯರು ಆಗಲಿ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿದಾಗ ಆಗಲಿ ಅಂತ ಹೇಳಿ ಇನ್ನೊಂದು ಸತಿ ಏನೋ ಮಾಡಿ ಮತ್ತೆ ಮಾಡಿ ಒಂದು 10 ವರ್ಷ ಹೇಳಿ ಕೊನೆ ಹೇಳಿದವರು ಮರ್ತು ಕೇಳಿದವರು ಮರ್ತಿರ್ತಾರೆ ಎಷ್ಟೋ ಸಲ. ಎಂಥ ಆಚಾರ್ಯರು, ಆ ಶಿಷ್ಯರು ಕೇಳಿದ್ರು ಆ ಕ್ಷಣಕ್ಕೆ ಗ್ರಂಥ ಶುರು ಮಾಡಿಬಿಟ್ರಂತೆ ಬರೀಲಿಕ್ಕೆ ಇಮ್ಮಿಡಿಯೇಟ್ ಆಗಿ. ಮತ್ತೆ ಅದು ಬರದ ಗ್ರಂಥ ಹೇಗೆ ಗೊತ್ತೇ, ನಾಲ್ಕನೇ ಶಿಷ್ಯನ ಕೂಡಿಸಿಕೊಂಡ್ರಂತೆ. 4 ಅಧ್ಯಾಯದ ಅಣುವ್ಯಾಖ್ಯಾನ ಹೇಳ್ತಾ ಇದ್ದಾರೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ ಮಾತ್ಯತಮ ಪ್ರಖಿಲೇಸ್ಸು ವಾಕ್ಯೈಹಿ ಅಶೋದ್ಭವಾದಿತ ವಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಇಲ್ಲಿ ಶುರು ಮಾಡಿ 1919 ಶ್ಲೋಕನ ಸರ 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 ಪಾರಾಯಣ ಮಾಡಕ್ಕಾಗೋದಿಲ್ಲ, ಹಸ್ತ ಕಂಪೋಸ್ ಮಾಡಿ ಹೇಳಬೇಕು. ಹೇಳ್ತಾ ಇದ್ದಾರೆ, ಅದು ಬರ್ಕೊತಾ ಇದ್ದಾರೆ. ಏನ್ ಮ್ಯಾಜಿಕ್ ಗೊತ್ತಾ, 4 ಜನ ಒಟ್ಟಿಗೆ ಹೇಳ್ತಾ ಇದ್ದಾರೆ. 1ನೇ ಅಧ್ಯಾಯವರಿಗೆ, 2ನೇ ಅಧ್ಯಾಯವರಿಗೆ, 3ನೇ ಅಧ್ಯಾಯ, 4ನೇ ಅಧ್ಯಾಯವರಿಗೆ. ಡಿಸ್ಟರ್ಬೆನ್ಸ್ ಇಲ್ಲ, ಅದು ಚಾನಲ್ ಕ್ಲಾಶ್ ಆಗಬಾರ್ದಲ್ಲ. ಯಾಕೆ ಚಾನಲ್ ಬಂದು ಕ್ಲಾಶ್ ಆಗೋದಿಲ್ಲ ನೋಡಿದ್ರ, ಒಂದಕ್ಕೂ ಸಪರೇಟ್ ಆಗಿರುತ್ತೆ, ಒಂದು ಚೂರು ಗೊತ್ತಿರೋ ಡಿಫರೆನ್ಸ್ ಕ್ಲಾರಿಟಿ. ಫಸ್ಟ್ ಆಚಾರ್ಯರ ಚಾನಲ್ ಬರೀ 4 ವಾರಲ್ಲ, ಅನಂತ ಚಾನಲ್ ನವರು ಆಚಾರ್ಯರು. ಇಡೀ ವೇದಾದಿಗಳನ್ನು ಸರಸರ ಒಪ್ಪಿಸ್ತಕ್ಕಂಥವರು. 4 ಜನ ಇದ್ರು, 4 ಜನಕ್ಕೆ ಹೇಳಿದ್ರು ಅಷ್ಟೇನೆ. ಅದನ್ನು ಬರ್ಕೊಂಡ್ರಂತೆ ಆ ಗ್ರಂಥ ಅನುವ್ಯಾಖ್ಯಾನ ಅಂತ ಗ್ರಂಥ. ಅನುಭಾಷ್ಯ ಅಂತ ಇನ್ನೊಂದು ಹೆಸರು, ಅಣು ಅಲ್ಲ, ಅನುಭಾಷ್ಯ ಅನುವ್ಯಾಖ್ಯಾನ. ಅದನ್ನು ಆ ರೀತಿ ಬರೆದ ಗ್ರಂಥ. ಅದು ಹೇಗಿತ್ತು ಅಂದ್ರೆ ಸತಾಂ ಸುಧಾಂ ಅಂತ ಹೇಳಿದ್ದಾರೆ. ಸೋನು ವ್ಯಾಖ್ಯಾಂ ಸತಾಂ ಸುಧಾಂ ಇತ್ಯರ್ಥಿತೋ ವ್ಯಧಾನ್ ಮಧ್ವ ಸೋನು ವ್ಯಾಖ್ಯಾಂ ಸತಾಂ ಸುಧಾಂ. ಸಜ್ಜನರಿಗೆ ಸುಧೆ ಅಂದ್ರೆ ಅದೇನೆ ಆಶ್ಚರ್ಯ. ಅದಕ್ಕೆ ದೇತೀರ್ಥರು ಬರೆದ ಟೀಕಾನೆ ನ್ಯಾಯ ಸುಧೆ ಅಂತಾಯ್ತು. ಅದು ಸುಧ, ಇದು ಅನುವ್ಯಾಖ್ಯಾಮೃತಾಂಬೋಧೇ. ಅನುವ್ಯಾಖ್ಯ ಸುಧ ಇದು, ಅದು ಭಾಷ್ಯ ಸುಧ, ಭಾಷ್ಯಾನುವ್ಯಾಖ್ಯ ಸುಧ ಇದು, ಟೀಕಾ ಸುಧ ಅರ್ಥ ಇದೆ. ಮಹಾಭಾರತ ಅರ್ಥಗಳು ಸುಧಾನೆ, ನಮ್ಮ ಶಾಸ್ತ್ರ ಗ್ರಂಥಗಳೆಲ್ಲ ಸುಧಾನೆ, ಎಲ್ಲ ಅಮೃತನೆ. ಮೃತರನ್ನ ಅಮರರನ್ನಾಗಿ ಮಾಡ್ತಕ್ಕಂಥ ಕೃತಿಗಳು ಅದನ್ನು ಬರೆದು ಕೊಟ್ಟರಂತೆ. ಇಂಥ ಪವಾಡ ಯಾರು ತೋರಿಸಿದ್ದಾರೆ ಯೋಚನೆ ಮಾಡಿ. ವಿಶ್ವದ ಇತಿಹಾಸದಲ್ಲಿ ಇಂಥ ಗ್ರಂಥ ಬಂದವರೆಲ್ಲ ಒಂದು ಕಡೆಗೆ, ಈ ರೀತಿ ಗ್ರಂಥ ಬರೋದಿಲ್ಲ. ಅದು ಬಹಳ ಮುಖ್ಯ. ಗ್ರಂಥದ ವಿಷಯ ಎಷ್ಟು ಅದ್ಭುತನೋ, ಗ್ರಂಥ ರಚನಾ ವೈಖರಿ ಕೂಡ ಅತ್ಯದ್ಭುತವಾದದ್ದು. ಆಚಾರ್ಯರ ವೈಖರಿ ಅದಕ್ಕೆ ಹೇಳ್ತಾರೆ, ನಚ ಮಧ್ವ ಸಮೋ ಗುರುಹು. ಇವನು ಕೇಳಿದ ಯಾರಿಗೆ ತಾನೇ ಅವರ ಬಗ್ಗೆ ಸಂಶಯ ಬರುತ್ತೆ ಅಂತ ಹೇಳ್ತಾರೆ. ರಘುವರ್ಯ ತೀರ್ಥರು ಮಧ್ವಾಷ್ಟಕದಲ್ಲಿ ಹೇಳ್ತಾರೆ, ಸ್ವಸ್ಯಶ್ಚಾತ್ ಚತುರಾನನತ್ವಮಿತಿ. 4 ಮುಖದಿಂದ ಈ ರೀತಿ ಬ್ರಹ್ಮದೇವರು ಮಾತಾಡ್ತಾರೆ. ಇವರು ಆ ರೀತಿ ಮಾತಾಡಿದ್ರು ಅಂದ್ರೆ ಇವರು ಭಾವಿ ಬ್ರಹ್ಮದೇವರು ಅಂತ ಗ್ಯಾರಂಟಿ ಆಯಿತು ಅಂತ ಅರ್ಥ. 4 ಏಕಕಾಲಕ್ಕೆ 4 ಜನ ಕೇಳಿ ಬಯಸಿದ ಮೇಲೆ ಇವರು ಭಾವಿ ಚತುರ್ಮುಖರು. ಆ ಚತುರ್ಮುಖರು ಚತುರಮುಖರು ಎರಡೂ ಆಗಿರತಕ್ಕಂಥವ್ರು ಆಚಾರ್ಯರು. ಎಂಥ ಅದ್ಭುತವಾದ ಸಾಮರ್ಥ್ಯ, ಯಾ ರೀತಿ ಮಾಡಿದ್ದಾರೆ. ನಾವು ಕುತೂಹಲಕ್ಕೆ ಓದ್ಬೇಕು ಕೊನೆ ಪಕ್ಷ. ಇಂಥ ಗ್ರಂಥ ಹೇಗೆ ಬರೆದಿದ್ದಾರೆ ನೋಡೋಣ ಅಂತ ಅವ್ರು ಓದ್ಬೇಕಲ್ಲ. ಇಂಥ ಅದ್ಭುತವಾದ ಹುಟ್ಟು ಇರಬೇಕಾದ್ರೆ ಹೇಗಿರಬಹುದು? ಅದು ಒಂದು ಓದಬೇಕಾದ್ರೊಳಗೆ ದೇತೀರ್ಥರು ವಿವರಣೆ ಕೊಡ್ಲಿಕ್ಕೆ ಹೋಗ್ತಾರೆ. ಆಶ್ಚರ್ಯತಮವಾದ ಗ್ರಂಥ ಅದು ಒಂದು. ಇವತ್ತು ಪೌರುಷೇಯ ಗ್ರಂಥಗಳಲ್ಲಿ ವೇದವ್ಯಾಸರ ಕೃತಿಗಳಾದ ಮೇಲೆ ಅಂತ ವೈಶಿಷ್ಟ್ಯವನ್ನು ಯಾರೂ ತರಲಿಲ್ಲ. ಆದ್ರಿಂದ ನಿಜವಾದರ್ಥದಲ್ಲಿ ಅಭಿನವ ವೇದವ್ಯಾಸರು ಅಂದ್ರೆ ಶ್ರೀಮದ್ ಆನಂದ ತೀರ್ಥರು ಎಂಬುದನ್ನು ನಾವು ಗಟ್ಟಿ ಮಾಡ್ಕೋಬೇಕು. ಅದನ್ನು ತೋರಿಸಿದ್ರಂತೆ ಅವರಿಗೆ ಪರವಾಶ್ಚರ್ಯವಾಯಿತು. ಅದರ ಯುಕ್ತಿಮಾಲ ಅಂತ ಒಂದು ಭಾಗ, ಅದಕ್ಕೆ ಅವರು ವಿವರಣ ಬರೆದ್ರಂತೆ, ನ್ಯಾಯ ವಿವರಣ ಆಯ್ತದೆ. ಅದರ ಸಂಗ್ರಹ, ಒಟ್ಟು ಭಾಷ್ಯದ ಸಂಗ್ರಹ ಅಣುಭಾಷ್ಯ ಅಂತ ಬೇರೆ ಬರೀತಾರೆ. ಅದು ದೊಡ್ಡ ಗ್ರಂಥಕ್ಕೆ 32ನೇ ಶ್ಲೋಕದಲ್ಲಿ ಬರೆದಿತ್ತು. ತಾತ್ಪರ್ಯನೇ 32 ಅಧ್ಯಾಯ, ಈ 32 ಶ್ಲೋಕ ಅಣುಭಾಷ್ಯ. ಅದು ನಿರ್ಣಯ, ಅಣುಭಾಷ್ಯ, ಭಾಷ್ಯ, ನ್ಯಾಯ ವಿವರಣ. ಒಂದೇ ಗ್ರಂಥ ಬ್ರಹ್ಮಸೂತ್ರಗಳ ಮೇಲೆ ಎಷ್ಟು ಗ್ರಂಥ ಬರೀತಾರೆ ಆಚಾರ್ಯರು. ಉಡುಗವರಾರು ಕೂಡ ಆ ರೀತಿ ಒಂದೇ ಗ್ರಂಥ ನಾಲ್ಕು ಬರೆದಿಲ್ಲ. ಆಯ್ತು, ನಾಲ್ಕು ಗ್ರಂಥಗಳನ್ನು ಬರೀತಾರೆ. ಶಿಷ್ಯರಿಗೆ ಚಿಕ್ಕದಾಗಿ ಹೇಳಬೇಕಾ? ಚಿಕ್ಕದಾಗಬೇಕು. ದೊಡ್ಡದಾಗಬೇಕಾ? ದೊಡ್ಡದಾಗಬೇಕು. ವಿವರಣೆ ಬೇಕಾ? ಅದೂ ಬೇಕು. ಅದರ ಯುಕ್ತಿಗಳ ವಿವರಣೆ ಬೇಕಾ? ಅದೂ ಆಗಬೇಕು. ಎಷ್ಟು ಕರುನಾಡುಗಳು ಅಯಕ್ವತ್ತಾ ಬ್ರಹ್ಮಸೂತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ವೇದಾರ್ಥವೇ ತೆರೆಯೋದಿಲ್ಲ. ಬ್ರಹ್ಮಸೂತ್ರ ಪರ್ಫೆಕ್ಟ್ ಆದರೆ ಮಾತ್ರ ವೇದಾರ್ಥ ತಿಳಿಯೋದು. ಅಷ್ಟೆಲ್ಲ ಗ್ರಂಥಗಳನ್ನು ಬರೆದು ಉಪಯೋಗ ಮಾಡಿದ್ದಾರೆ, ತುಂಬಾ ಉಪಕಾರ ಮಾಡಿದ್ದಾರೆ. ಆಗ ತಿಳಿಕೋ ಪಂಡಿತರು ತಾವು ತತ್ವಪ್ರದೀಪ ಅನ್ನೋ ಟೀಕೆಯನ್ನ ಭಾಷ್ಯದ ಮೇಲೆ ಬರೀತಾರೆ. ಅದಕ್ಕೆ ಗುರುತು ಅಂದ್ರೆ ಮತ್ತೆ ಅನುವ್ಯಾಖ್ಯಾನ ಉಲ್ಲೇಖ ಮಾಡ್ತಾರೆ. ಅವರು ಅನುವ್ಯಾಖ್ಯಾನ ಉಲ್ಲೇಖ ಮಾಡ್ತಾರೆ. ಅನುವ್ಯಾಖ್ಯಾನ ಬರದಾದ ಮೇಲೆ ಅದರ ಹಿನ್ನೆಲೆಯಲ್ಲಿ ಬರೆದ ಗ್ರಂಥವೇ ತತ್ವಪ್ರದೀಪ, ತಿಳಿಕೋ ಪಂಡಿತರ ಕೃತಿ. ಈ ವೇಳೆಗೆ ಪದ್ಮನಾಭತೀರ್ಥರು ಸತ್ತರಕ ದೀಪಾವಳಿ ಬರೆದಿದ್ರು. ಆ ವಿಷಯ ಮುಂದೆ ನೋಡೋಣ. ಇಷ್ಟು ಮಾಡಿದ ಆಚಾರ್ಯರ ಬಳಿಗೆ ಅವರ ತಮ್ಮಂದಿರು, ಮುಂದೆ ವಿಷ್ಣು ಹಿಂದಿನ ಹೆಸರೇ ಹೇಳಿಲ್ಲ ಅವರದು, ಅವರು ಬಂದರಂತೆ. ಅಷ್ಟಿತ ಪಾಚಕದಲ್ಲೇ ಇದ್ರು, ತಂದೆ ತಾಯಿಗಳ ಸೇವೆ ಮಾಡಿಕೊಂಡಿದ್ರು. ವೈಕುಂಠಂ ಯಾತಯೋ ಪಿತ್ರೋಹು, ಅವರು ವೈಕುಂಠ ಯಾತ್ರೆ ಮಾಡಿದರಂತೆ. ಅದಕ್ಕಾರೆ ಹುಟ್ಟಿದ್ದವರು. ನಿಮ್ಮನ್ನು ನಮ್ಮ ವೃದ್ಧಾಪ್ಯದಲ್ಲಿ ನಮ್ಮ ನೋಡಕ್ ಮಗ ಬೇಕು ಅಂತ ಕೇಳಿದ್ರಲ್ಲ, ಆ ಸರ್ ಅನುಗ್ರಹ ಮಾಡಿದ್ರಲ್ಲ, ಆ ತಂದೆ ತಾಯಿ ಇರೋವರೆಗೂ ಸೇವೆ ಮಾಡಿಕೊಂಡಿದ್ರು. ಅವ್ರು ವೈಕುಂಠಕ್ಕೆ ಹೊರಟುಬಿಟ್ರು. ಇದೊಂದು ಸ್ವಾರಸ್ಯ. ಉಳಿದವರು ವೈಕುಂಠಕ್ಕೆ ಹೋದ್ರು ಅಂದ್ರೆ ಪೇಪರ್ನಲ್ಲಿ ಹೋದ್ರು ಅಷ್ಟೇ. ಪೇಪರ್ನವರು ಬಾಯಲ್ಲಿ ಹೋಗ್ತಾರೆ ಹೊರತು ಎಲ್ಲಿ ಹೋಗಿರೋದು. ಇವತ್ತೊತ್ತು ವೈಕುಂಠ ಯಾತ್ರೆ ಮಾಡಿದ್ರು ಅಂತ ಯಾರ ಬಗ್ಗೆ ಬರೀತೇವೋ ಅವರು ದೇವರಾಡೆ ವೈಕುಂಠಕ್ಕೆ ಹೋಗಿರೋ ಸಂಭವ ಇರೋದಿಲ್ಲ. ಯಮಲೋಕಕ್ಕೆ ಹೋಗದೆ ಹೋದ್ರು ಪುಣ್ಯ. ಆದರೆ ಅವರು ನಿಜವಾಗ್ಲೂ ವೈಕುಂಠಕ್ಕೆ ಹೋದರಂತೆ. ಯಾತಕ್ಕೆ ಸಾಮಾನ್ಯ ವೈಷ್ಣವ ಮಗ ಹುಟ್ಟಿದಾಗಲೇನೆ ಆ ಸ್ಫೋಟ ಎಂತಿ ಪಿತರಹ